ಆದಷ್ಟು ಬೇಗ ತಪ್ಸ್ಕೊಂಡ್ ಬಿಡಬೇಕು ಅವರಿಗೆ, ಆ ಗಡಿ ಆಚೆ ಹೋಗಬೇಕು ಅಂತ ಅವರ ಕುತೂಹಲ. ಈ ಕಡೆಗೆ ಆ ಸೂತ ಒಬ್ಬರು ತಪ್ಸ್ಕೊಂಡಿದ್ನಲ್ಲ, ಅವನು ಹೋಗಿ ದ್ರೌಪದಿಗೆ ವಿಚಾರವನ್ನು ಹೇಳಿದ. ತಕ್ಷಣ ದ್ರೌಪದಿ ದೇವಿ ಏನ್ ಮಾಡಿದ್ರಂತೆ, ಲೋಕದೃಷ್ಟಿಯಲ್ಲಿ ಒಬ್ಬ ತಾಯಿಗೆ ತನ್ನ ಮಕ್ಕಳನ್ನು ಕಳ್ಕೊಂಡಾಗ ದುಃಖ ಆಗೋದು ಸಹಜ ಅಂತ ತೋರಿಸ್ತಾ, ಹೀಗೆ ರಾಮದೇವರು ಕಳ್ಕೊಂಡಿದ್ದು ಸೀತೆಯನ್ನು ಅಲ್ವೇ ಇಲ್ಲ, ಅದು ಸೀತಾಕೃತಿಯನ್ನು ರಾವಣ ಅಪಹರಣ ಮಾಡಿದ್ದು. ನಿಜ ಆ ಸೀತೆಯನ್ನು ಕಳ್ಕೊಂಡ್ರೆ ಹೇಗೋ ಹಾಗೆ ಆ ಸೀತೆ ಅಂತ ಹೇಗೆ ಜನಗಳಿಗೆ ಒಬ್ಬ ಪತ್ನಿ ವಿಯುಕ್ತನಾದವನು ದುಃಖ ಪಡ ಹಾಗೆ ಪಟ್ಟು ತೋರಿಸಿದನಲ್ಲ, ಹಾಗೆ ದ್ರೌಪದಿ ದೇವಿ ಮಾಡ್ತಾ ಇದ್ದಾರೆ, ಭಾರಿ ದುಃಖ ಪಡ್ತಾ ಇದ್ದಾರೆ. ಯೋಚನೆ ಮಾಡಬೇಕು, ಭೀಮ ದ್ರೌಪದಿಯರಿಗೆ ದುಃಖದ ಹೆಸರೇ ಇಲ್ಲ, ಅದು ಇಂಪಾರ್ಟೆಂಟ್. ಭೀಮ ದ್ರೌಪದಿಯರಿಗೆ ದುಃಖದ ಹೆಸರೇ ಇಲ್ಲ. ಪೂರ್ಣ ಚಿತ್ ಸುಖ ಶಕ್ತಿಯಾದವು ಯೋಗ್ಯವು ಕೃಷ್ಣಾಚ ಮಾರುತಿ, ಅವರಿಬ್ಬರು ಸಹ ರುಜುಗಳು, ದುಃಖ ಅವರಿಗೆ ಬರೋ ಚಾನ್ಸಸ್ಸೇ ಇಲ್ಲ. ಯಾಕೆ ಅಂದರೆ ದುಃಖ ಯಾವಾಗಲೂ ಕೂಡ ಪಾಪಕಾರ್ಯದ ಫಲ. ಏನು ಪಾಪ ಮಾಡಿರ್ತೇವೆ ಅದರ ಫಲ ದುಃಖವಾಗಿ ನಮ್ಮನ್ನು ಕಾಡುತ್ತೆ. ಪಾಪ ಮಾಡದೆ ಹೋದಾಗ ದುಃಖಕ್ಕೆ ಕಾರಣನೇ ಇಲ್ಲ. ರುಜುಗಳು ಎಂದೂ ತಪ್ಪು ಮಾಡದೇ ಇಲ್ಲ, ಆದ್ದರಿಂದ ಅವರಿಗೆ ಪಾಪದ ಪ್ರಶ್ನೆಯೇ ಇಲ್ಲ, ಅಂದರೆ ದುಃಖದ ಪ್ರಶ್ನೆಯೂ ಅವರಿಗಿಲ್ಲ. ಅದಕ್ಕೆ ಹೇಳ್ತಾರೆ, ಯಾವಾಗ ದುಃಖ ಮಗ್ನಸ್ಯಹಿ ಪರೇ ಅಜ್ಞಾನೇ ಕಿಮ್ನ ದುಃಖ ತರಂಪವೇ, ಅಜ್ಞಾನಕ್ಕೂ ದುಃಖಕ್ಕೂ ಗಂಟಿದೆ. ಅವರಿಗೆ ಅಜ್ಞಾನವೇ ಇಲ್ಲ, ಅದರಿಂದಾಗಿನೆ ಅವ್ರ ಹೆಸರು ಹೇಳಿದ್ರೆ ಅವ್ರು ಪೂರ್ಣ ಪ್ರಜ್ಞರು, ಅವರೆಲ್ಲಿಂದ ಅಜ್ಞಾನ ಬರಬೇಕು. ಅದಕ್ಕೆ ಆನಂದ ತೀರ್ಥರು, ಪೂರ್ಣ ಪ್ರಜ್ಞರಾಗಿದ್ದಕ್ಕೆ ಆನಂದ ತೀರ್ಥರು ಅಂತ ಅರ್ಥ. ಜ್ಞಾನ ಇದ್ದವರಿಗೆ ಆನಂದ, ಪೂರ್ಣ ಜ್ಞಾನ ಇದ್ದವರಿಗೆ ಪೂರ್ಣ ಆನಂದ. ಆದ್ದರಿಂದ ಅವರಿಗೆ ದುಃಖದ ಹೆಸರೇ ಇಲ್ಲ, ಅದರ ಲೋಕದೃಷ್ಟಿಯಲ್ಲಿ ವಿಡಂಬನೆ ಅಂತ ಮಾಡ್ತಾ ಇದ್ದಾರೆ. ಅದರ ಸ್ವಭಾವವನ್ನು ಅನುಕರಣೆ ಮಾಡಿದ್ದು, ಅವಸರವನ್ನು ಮೋಹನ ಮಾಡಿತ್ತು. ಆ ಹೊತ್ತಿಗೆ ಅಲ್ಲಿಗೆ ಭೀಮಸೇನನ್ನ ಕೇಳ್ಕೊತಾಳೆ, ಹೀಗಾಗಿದೆ ಅಶ್ವತ್ಥಾಮರನ್ನು ಶಿಕ್ಷಿಸಬೇಕಿದೆ. ತಸ್ತ ಭೀಮಸೇನ ರಥವನ್ನು ಏರಿ ಹೊರಟುಬಿಟ್ರು. ಅಶ್ವತ್ಥಾಮರು ಮುಂದೆ ತುಂಬಾ ಹೊತ್ತೇ ಇಷ್ಟೆಲ್ಲ ನಡೆಯೋ ಹೊತ್ತಿಗೆ ಈತ ಓಡ್ಕೋತ ಬಂದು ಕತ್ತಲಲ್ಲಿ ಹುಡುಕಿ ಹೇಳೋ ಹೊತ್ತಿಗೆ ಅವ್ರು ಆ ಕಡೆಯಿಂದ ರಥಲ್ಲಿ ಹೋಗೋದು ಎಷ್ಟು ಫಾಸ್ಟ್ ಆಗಿ ಹೋಗಿರ್ಬೇಕು. ಆಮೇಲೆ ಹೋಗ್ತಿರೋದೆ ಭೀಮಸೇನ, ಮೊದಲು ಹೋಗಿದ್ದು ಅಶ್ವತ್ಥಾಮರು. ಆದರೆ ಭೀಮಸೇನ ಎಷ್ಟು ವೇಗವಾಗಿ ಹೋಗಿದ್ದು ಅಂದ್ರೆ ಅಶ್ವತ್ಥಾಮರು ಸಿಕ್ಕಿಬಿಟ್ರಂತೆ. ಅಂದ್ರೆ ಇವತ್ತು ಕಾರಲ್ಲಿ ಹೋಗೋರನ್ನ ಹಿಡಿಸಿಕೊಂಡು ಸಾಮಾನ್ಯವಾಗಿ ಬೇರೆ ವೆಹಿಕಲ್ ಅಲ್ಲಿ ಹೋದ್ರೆ ಮುಟ್ಲಕ್ಕಾಗೋದಿಲ್ಲ, ಅದು ಟ್ರ್ಯಾಕ್ಟರ್ ಅಲ್ಲಿ ಹೋದ್ರಂತೂ ಗೋವಿಂದ ಫಾಸ್ಟ್ ಆಗಿ ಹೋಗ್ತೀವಿ ಅಂತ ಹೇಳಿ ಹೋಗ್ಬಿಟ್ರೆ ಅಲ್ಲೇ ಉಳ್ಕೋಬೇಕಾಗತ್ತೆ. ಅವನು ನಡ್ಕೊಂಡು ಹೋಗೋದು ಅದಾಗತ್ತೆ ಅಷ್ಟೇ. ಆದ್ರೆ ಭೀಮನಿಗೆ ಮಾತ್ರ ಯೋಚನೆಯೇ ಇಲ್ಲ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮ. ಆ ಹನುಮಂತನೇ ಭೀಮಸೇನಾದ್ರಿಂದ ಮನೋಜವಂ ಮಾರುತ ತುಲ್ಯ ವೇಗಂ, ಮನೋವೇಗವಂದ ವೇಗ ಅವರದ್ದು, ವಾಯುವೇಗ ಅಶ್ವತ್ಥಾಮರ ಸಿಕ್ಕರಂತೆ ಭೀಮಸೇನ ಹಿಡಿತಾ ಇದ್ದ. ಇದೋಡಿ ತಾರತಮ್ಯ ಎಲ್ಲ ಗೊತ್ತಾಗ್ತಾ ಇದೆ. ರುದ್ರದೇವರು ಸಾಮಾನ್ಯ ಓಟ ಅಲ್ಲ, ಮನೋನಿಯಾಮಕರವರು ಭಾರಿ ಫಾಸ್ಟಾಗೆ ಹೋಗ್ತಾರೆ, ಜೊತೆಗೆ ಅಶ್ವತ್ಥಾಮರು ರಥದಲ್ಲಿ ಬೇರೆ ಹೋಗ್ತಾ ಇದ್ದಾರೆ ರಥದಲ್ಲಿ. ಆದರೆ ಭೀಮಸೇನಿಗೆ ಮಾತ್ರ ಅವರು ದೂರ ಆಗಲಿಕ್ಕೆ ಸಾಧ್ಯವಾಗಲಿಲ್ಲ, ಸಿಕ್ಕಾಕೊಂಡ್ಬಿಟ್ರು ಅಂತ ಹೇಳಿದರೆ ವಾಯುದೇವರ ವೇಗದಷ್ಟು ವೇಗ ರುದ್ರದೇವರಿಗೆ ಇಲ್ಲ ಅಂತಾಯ್ತ. ಇವೆಲ್ಲ ತಾರತಮ್ಯವನ್ನ ಎಲ್ಲಾ ಕಡೆಗೂ ಕಾಣತಕ್ಕಂಥ ಭಾಗಗಳು. ಅದಕ್ಕೆ ತಾರತಮ್ಯ ಅನ್ನೋದು ಕ್ಯಾಜುವಲ್ ಆಗಿ ಒಂದೆರಡು ಸರ್ತಿ ಬರೋ ವಿಚಾರ ಅಲ್ಲ, ಅದು ಯಾವಾಗಲೂ ಇರತಕ್ಕಂಥ ಸತ್ಯವಾದ ಮಾತು. ದೇವದೈತ್ಯರ ತಾರತಮ್ಯವು ಪಾವಮಾನಿ ಮತಾನುಗರಿಗೆ ಕೇವಲ ಅವಶ್ಯಕವು ತಿಳಿಯುವುದು ಸರ್ವ ಕಾಲದಲ್ಲಿ. ಇವತ್ತೆಲ್ಲ ಕಾಲದಲ್ಲೂ ಕೂಡ ಸುಪೀರಿಯರ್ ಆಫೀಸರ್ ಅಂದರೆ ಅವರ ಪೋಸ್ಟೇ ಅಂಥದ್ದು, ಅವ್ರ ಮೇಲೆ ಇರಲೇಬೇಕು, ಬೇರೆ ದಾರಿ ಇಲ್ಲ. ವಾಯು ತತ್ವ ಅಂಥ ತತ್ವ. ಆಗ ಅಶ್ವತ್ಥಾಮರು ಸಿಕ್ಕರಂತೆ ನೋಡ್ತಾರೆ, ಗಾಬರಿ ಆಗಿಬಿಟ್ಟಿದೆ ಅವರಿಗೆ. ಭೀಮನ ಕೈಯಲ್ಲಿ ಸಿಕ್ಕರೆ ಎಷ್ಟೋ ಸೋತು ಎಷ್ಟು ಸತ್ತು ಅಭ್ಯಾಸ ಆಗಿದೆ ಅವರಿಗೆ ಲೆಕ್ಕನೇ ಇಲ್ಲ, ಇಷ್ಟೊತ್ತು ಸೋತಾಗಿದೆ. ಆದರೆ ಭೀಮಸೇನಿಗೆ ಈಗ ಸಿಕ್ಕರೆ ನನ್ನ ಬಿಡೋದಿಲ್ಲ ಅಂತ ಗಾಬರಿ ಶುರುವಾಯಿತು ಅವರು. ಯಾಕೆ ಮಕ್ಕಳನ್ನ ಕೊಂದಿದ್ದಾರೆ, ಆಗ ಅಂಥ ಹೊತ್ತಿನಲ್ಲಿ ತನ್ನ ಖಂಡಿತ ಬಿಡೋದಿಲ್ಲ ಅಂತ ಯೋಚನೆಯಿಂದ ಹೇಗೆ ಹುಡ್ಕೋಬೇಕು ಅಂತ ಯೋಚನೆ ಮಾಡಿದ್ರು. ಅಲ್ಲಿ ಯುದ್ಧನೇ ನಡೀತಂತೆ, ಯುದ್ಧದಲ್ಲಿ ಸೋತು ಬಿಡ್ತಾರೆ ಅಶ್ವತ್ಥ, ಇನ್ನೊಮ್ಮೆ ಸೋತು ಬಿಡ್ತಾರೆ. ಯೋಚನೆ ಮಾಡ್ತಾರೆ ಯಾವ ರೀತಿ ಉಳ್ಕೋಬೇಕು ನಾವೀಗ. ಆಗ ಅವ್ರು ಹೇಳ್ತಾರೆ, ಅಸ್ತ್ರಂ ಬ್ರಹ್ಮಶಿರೋ ಮೇನೆ ಆತ್ಮತ್ರಾಣಂ ದ್ವಿಜೋತ್ತಮ, ಇನ್ನು ಬೇರೆ ಯಾವ ಅಸ್ತ್ರ ಬಿಟ್ಟರು ನಾನು ಬದುಕಲಿಕ್ಕಾಗೋದಿಲ್ಲ, ಉಳಿಲಕ್ಕಾಗೋದಿಲ್ಲ ಅಂತ ಯೋಚನೆ ಮಾಡಿ ಒಂದು ಅಸ್ತ್ರವನ್ನು ತೆಗಿತಾರೆ. ಬ್ರಹ್ಮಶಿರೋಸ್ತ್ರ ಅಂತ ಅದಕ್ಕೆ ಹೆಸರು. ಎಲ್ಲರೂ ಬ್ರಹ್ಮಾಸ್ತ್ರ ಬ್ರಹ್ಮಾಸ್ತ್ರ ಅಂತ ಹೇಳಿರ್ತಾರೆ. ಬ್ರಹ್ಮಾಸ್ತ್ರ ಬೇರೆ, ಬ್ರಹ್ಮಶಿರೋಸ್ತ್ರ ಬೇರೆ. ಬ್ರಹ್ಮಾಸ್ತ್ರಕ್ಕೆ ಬ್ರಹ್ಮದೇವರೇ ದೇವತೆಗಳು, ಇದಕ್ಕೆ ಸಾಕ್ಷಾತ್ ಪರಬ್ರಹ್ಮನಾದ ನಾರಾಯಣ ದೇವತೆ ಇದಕ್ಕೆ. ಅಂತ ಅಪೂರ್ವವಾದ ಅಸ್ತ್ರವನ್ನು ಹಿಂದೆ ನಾರಾಯಣ ಅಸ್ತ್ರವನ್ನು ಬಿಟ್ಟಿದ್ದು ನಮಗೆ ಗೊತ್ತಿದೆ. ಬಹಳ ಅಸ್ತ್ರಗಳ ಬಳಿ ಭಾರಿ ಎಕ್ಸ್ಪರ್ಟ್ ಅವರು, ಆ ಅಸ್ತ್ರಾಸ್ತ್ರ ಕೋವಿದರು ಅವರು. ಅದನ್ನ ಅವರು ಸ್ಫೂಲತಃ ರುದ್ರದೇವರ ಅವತಾರ, ರುದ್ರದೇವರು ಪರಶುರಾಮದೇವರ ಶಿಷ್ಯರು. ಪರಶುರಾಮದೇವರ ಅಸ್ತ್ರ ಅವರಿಗೆ ಬಂದಿದೆ, ಅದು ವಿಶೇಷ. ಒಂದು ಕಡೆಗೆ ಅಪ್ಪ ದ್ರೋಣಾಚಾರ್ಯರು, ಅವ್ರ ಮೂಲಕವೂ ಅಸ್ತ್ರಗಳು ಬಂದಿದೆ. ಮೂಲ ರೂಪ ರುದ್ರದೇವರು, ಅಲ್ಲಿ ಪರಶುರಾಮರ ಆ ಮೂಲಕವೂ ಅಸ್ತ್ರ ಬಂದಿದೆ. ಎರಡು ಕಡೆಯಿಂದ ಅಸ್ತ್ರ ಪಡೆದಿದ್ದರಿಂದ ಅವರ ಶಕ್ತಿ ಸ್ವರೂಪತಃ ಒಳ್ಳೆ ವಿಚಿತ್ರವಾದ ರುದ್ರದೇವರ ಅವತಾರರು. ಅದೆಲ್ಲ ಉಪಯೋಗ ಮಾಡಿ ಅಸ್ತ್ರ ಬಿಡ್ತಾ ಇದ್ದಾರೆ. ಇದು ಮಹಾಭಾರತ ಕಾಲದ ಯುದ್ಧದ ವೈಶಿಷ್ಟ್ಯಕ್ಕೆ ನಿದರ್ಶನ ಇದೆ. ಇವತ್ತು ಎಷ್ಟೋ ಯುದ್ಧಗಳು ನಾವು ಕೇಳ್ತಾ ಇವೆ, ಎಷ್ಟೋ ವರ್ಷಗಟ್ಟಲೆ ನಡೆಯುತ್ತೆ ನಡೀತೇವೆ ಇತ್ತೀಚೆಗೆ ಎಲ್ಲ ಕಡೆ, ವಿಯೆಟ್ನಾಂ ಅವೆಲ್ಲ ಎಷ್ಟು ದಿವಸ ನಡೆದಿದೆ, ಅಷ್ಟೋ ಡಿಕೇಡ್ಸ್ ಗಟ್ಟಲೆ ನಡೆದೇವೆ ಇವೆಲ್ಲ ಕೂಡ. ಆದ್ರೆ ಇಂಥ ಯಾವ ಯುದ್ಧಗಳು ಕೂಡ ಮಹಾಭಾರತ ಯುದ್ಧಕ್ಕೆ ಸಾಟಿ ಆಗೋದಿಲ್ಲ. ಅದು ನಡೆದಿದ್ದು ಬರೀ 18 ದಿವಸ ಅಷ್ಟೇ, ಆದರೆ ಆ ಯುದ್ಧಕ್ಕೆ ವರ್ಷಗಟ್ಟಲೆ ನಡೆಯುವ ಯುದ್ಧ ಸಾಟಿ ಆಗೋದಿಲ್ಲ. ಮತ್ತೆ ಅದಕ್ಕಿಂತ ಹೆಚ್ಚನ ಸತ್ತಿರಬಹುದು, ಬೇಕಾದ್ರೆ ರಾಮಾಯಣದಲ್ಲಿ ಅದಕ್ಕಿಂತ ಜಾಸ್ತಿ ಜನ ಸತ್ತಿದ್ದಾರೆ. ರಾಕ್ಷಸರೆಲ್ಲ ಕೊಟ್ಟು ರಾವಣನ ಮೂಲ ಬಲವೇ 36,000 ಮಹೋ ಅಕ್ಷೋಹಿಣಿ ಇತ್ತು. ಅಷ್ಟು ಅಕ್ಷೋಹಿಣಿ ಇಲ್ಲೇನೂ ಇಲ್ಲ, ಜನಗಳ ಸಂಖ್ಯೆ ಇಲ್ಲಿ ಸತ್ತಿದ್ದು ಕಡಿಮೆ, ಪಾರ್ಟಿಸಿಪೇಂಟ್ ಸಂಖ್ಯೆನೂ ಕಡಿಮೆ, ಆದರೆ ನಡೆದ ದಿವಸನೂ ಕಡಿಮೆ. ಆದರೆ ಪರಿಣಾಮದಲ್ಲಿ ಮಾತ್ರ ಮಹಾಭಾರತ ಯುದ್ಧವೇ ನಂಬರ್ 1 ಅಂತ ಹೇಳಿಬಿಡುತ್ತೆ. ಕಾರಣ ಏನು ಅಂದ್ರೆ, ಒಂದು ಅಸ್ತ್ರದ ಹಿರಿಮೆ ಹೇಗೆ ಗೊತ್ತಾಗುತ್ತೆ ಗೊತ್ತೇನು, ಅವ್ರು ಯಾವ ವೆಪನ್ಸ್ ಉಪಯೋಗಿಸಿದ್ರು ಅಂದ್ರೆ ಅಸ್ತ್ರ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ಒಂದು ದೇಶದಲ್ಲಿ ಎಷ್ಟೇ ಶಸ್ತ್ರ ಆಗ್ತಾ ಇರಬಹುದು, ಆ ಬಾಂಬ್ ಇದೆ ಆಗ ರೀತಿ ಬೇರೆ ಆಗಿಬಿಡುತ್ತಾಗಲಿ. ಗನ್ನಿಗೂ ಬಾಂಬ್ಗೂ ಎಷ್ಟು ವ್ಯತ್ಯಾಸ ಇದೆ, ಗನ್ನಿಂದ ಎಷ್ಟು ಹೊಡೆದು ಕೂಡ 1,000 ಗಟ್ಟಲೆ ಜನ ಹೊಡಿಲಿಕ್ಕಾಗೋದಿಲ್ಲ, ಆದರೆ ಬಾಂಬಿನಿಂದ ಬ್ಲಾಸ್ಟ್ ಮಾಡಿಬಿಡ್ತಾನೆ ನಿಮ್ಮ ಬಡಿಯ. ಆ ಬಾಂಬಿನ ಸಂಖ್ಯೆ ಆಟಮ್ ಬಾಂಬ್ ಹೈಡ್ರೋಜನ್ ಬಾಂಬ್ ಅಂತ ಹೇಳಿದ ತಕ್ಷಣ ಅದರ ಶಕ್ತಿ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಹಿರೋಶಿಮಾ ಬಾಂಬ್ ಲೆಕ್ಕ ಹಾಕೊಂಡ್ರೆ ಎಂಥ ನಾಶವಾಯಿತು, ಒಂದು ಕ್ಷಣದಲ್ಲಿ ಎಷ್ಟು ಬೆಳಕು ಬಂತು ಅಂದ್ರೆ ಲಕ್ಷಾಂತರ ಜನ ಸತ್ರು, ನೋಡಿದವ್ರು ಎಲ್ಲರ ಕಣ್ಣು ಹೋಯ್ತಂತ. ಅಂತಹ ಬೆಳಕು ಬಂದು ಒಂದು ಕ್ಷಣ ಬಂದು ಹೊರಟೋಯ್ತು ಅಂದ್ರೆ ನೋಡಿದ ಕಣ್ಣೋಯ್ತು ಪ್ರಾಣ ಹೋಯ್ತು. ಇಂತಹ ಬಾಂಬ್ ಅಂದ್ರೆ ಎಷ್ಟು ಶಕ್ತಿಶಾಲಿಯಾಗಿರುತ್ತೆ ಅದು. ಅಂತಹ ಬಾಂಬ್ ಒಂದಿದ್ದು ಬಿಟ್ರೆ ವೀರಪ್ಪನ ಒಬ್ಬನೇ ಇದ್ದ, ಎಷ್ಟೆಷ್ಟು ಅಸ್ತ್ರ ಇದ್ದಿದ್ದಕ್ಕೆ ಎಷ್ಟು ದಿವಸ ಹಿಡಿಬೇಕು, ಕಟ್ಬಿಡ್ಬಿ ಹೇಳ್ಬೇಕಾಯ್ತು ಅವನಿಗ. ಅಡ್ವಾನ್ಸ್ಡ್ ವೆಪನ್ಸ್ ಇದ್ದಾಗ ಅವನು ಪವರ್ಫುಲ್ ಆಗಿಬಿಡ್ತಾನೆ. ಮಹಾಭಾರತ ಯುದ್ಧದೊಳಗೆ ಮೋಸ್ಟ್ ಅಡ್ವಾನ್ಸ್ಡ್ ವೆಪನ್ಸ್ ಇದ್ದು ಬ್ರಹ್ಮಶಿರೋಸ್ತ್ರ, ನಾರಾಯಣಾಸ್ತ್ರ, ಬ್ರಹ್ಮಾಸ್ತ್ರ.